ಕುಮದೇಶಹೃತಂ ಪ್ರಣಮ್ಯ ವಕ್ಷ್ಯಾಮಿ ರುಹರ್ಥಮತಿ ತುಷ್ಟಿಕರಂ ತದಸ್ಯಾ. ಯಾದೃಶೋ ಯೋಗ್ಯತಾಂ ಜಾಯಾತ್ ಸಜ್ಞೇಯೋ ಅರ್ಥಸ್ತಥಾ ಸ್ಫುಟಂ ಅನಂತ ನಿಯಮೈರ್ಯುಕ್ತಾಃ ಅನಂತಾರ್ಥ ವಿಶೇಷಿಣಃ ವೇದಾ ಇತಿ ಸಮಾಸೇನ ನಿಯಮೋಯಂ ಸಮೀರಿತಃ ವೃಕ್ಸಂಹಿತಾಗತಂ ವಾಕ್ಯಂ ಇತಿ ಚಾನ್ಯನ್ನಿಯಾಮಕಂ. ಇದು ವೃಕ್ಸಂಹಿತಾಗತವಾದ ವಾಕ್ಯ. ಎರಡು ಅರ್ಥ ಮಾಡಿಕೊಂಡ್ರೆ, ತಸ್ಮಾತ್ ವಂದ್ಯಾಶ್ಚ ಪೂಜ್ಯಾಶ್ಚ ಬ್ರಹ್ಮಾದ್ಯ ಜ್ಞಾನಯೋಜಕಾಃ ಗುರುತ್ವೇನ ಕ್ರಮೇಣೈವ ವಿಶೇಷೇಣೈವ ಕೇಶವಃ. ಬ್ರಹ್ಮಾದಿಗಳೆಲ್ಲ ವಿಶೇಷವಾಗಿ ವಂದ್ಯರು ಪೂಜ್ಯರು ಆಗಿದ್ದಾರೆ. ಕಾರಣ ಜ್ಞಾನಯೋಜಕರಾದ್ರಿಂದ ಎಲ್ಲದಕ್ಕೂ ನಾವು ಪೂಜ್ಯತೆ ಬರುತ್ತೆ. ಜ್ಞಾನಯೋಜಕರಿಗೆ ಬಹಳ ಪೂಜ್ಯತೆ ಬರುತ್ತಾದ್ರಿಂದ ಅವರನ್ನು ವಿಶೇಷವಾಗಿ ಆರಾಧನೆ ಮಾಡಬೇಕು. ಆರಭ್ಯ ಸ್ವಗುರುಂ ಯಾವತ್ ವಿಷ್ಣುರೇ ಓತ್ತಾರೋತ್ತಾರಾಹ. ತನ್ನ ಗುರುಗಳಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೆ ಹೋಗಬೇಕು? ವಿಷ್ಣುವಿನವರಿಗೆ ಹೋಗಬೇಕು. ಅದಕ್ಕೆ ಗುರು ನಮಸ್ಕಾರ ಎಲ್ಲಿ ಬರುತ್ತೆ? ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀ ಮದಾನಂದೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ. ಆಯ್ತು, ಇದು ನಾಲ್ಕು ಜನ ಎಲ್ಲ ಕವರ. ಆಮೇಲೆ ಭಾರತ ಏನು ಸರತ್ತೆ ಇನ್ನೊಂದು ಗುಂಪದು. ಕ್ರಮಾತ್ ನಿಷ್ಫಲತಾನ್ಯತ್ರ ಗುರುತತ್ತೇ ಸಬೀರಿತ. ಇಲ್ಲ ಏನಾಗುತ್ತೆ, ಕ್ರಮವಾಗಿ ಮಾಡಿದ ಕರ್ಮಗಳೆಲ್ಲ ನಿಷ್ಫಲವಾಗುತ್ತೆ ಅಂತ ಹೇಳಿ ಗುರುತತ್ವದಲ್ಲಿ ಹೇಳಿದ್ದಾರೆ. ಏವಂ ಸ್ಥಿತೇ ಅಗ್ನಿಗಂ ವಿಷ್ಣು ಅಗ್ನಿ ನಾಮಾನಮೇವ ಚ ಮಧುಚ್ಛಂದ ವೃಕ್ಷತೇನ ವಾಯ್ವಾಧಿಗತಮೇವ ಚ ಸಾಜ್ಞಾದಿಂ ಸ್ತೌತಿ ಸದ್ಭಕ್ತ್ಯ ತತ್ತನ್ನಾಮಾನಮೇವ ಚ. ಇದಿಷ್ಟು ಕೂಡ ಇಂಟ್ರೊಡಕ್ಷನ್ ಆಯ್ತು. ಈಗ ಸಮಸ್ತ ವೇದ ಸಾಹಿತ್ಯಕ್ಕೆ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಛಂದಸ್ಸು ಋಷಿ ದೇವತೆ ಅರ್ಥಕ್ರಮ ಎಲ್ಲವನ್ನು ತಿಳಿಸಿಬಿಟ್ಟು ಸುಮಾರು ಎಷ್ಟು ಶ್ಲೋಕಗಳಾಯ್ತು, ಹೆಚ್ಚು ಕಡಿಮೆ 80 ಮೇಲೆ ಶ್ಲೋಕಗಳಾಯ್ತು. ಅಷ್ಟು ಶ್ಲೋಕಗಳಿಂದ ಎಲ್ಲ ಬಂದು ಇಂಟ್ರೊಡಕ್ಷನ್ ಕೊಟ್ಟಿದ್ದರಿಂದ ಮುಂದೆ ಯಾವುದು ಓದ್ಕೋಬೇಕಾದ್ರೆ ಏನಿರಬೇಕು, ಈ ಒಂದು ನಮ್ಮ ದೃಷ್ಟಿಕೋನ ಇರಬೇಕು. ಏವಂ ಸ್ಥಿತಿ, ಈ ರೀತಿ ವಿಷಯ ಇರ್ತಿರೋದ್ರಿಂದ ಮೊದಲಿಗೆ ಏನು ಮಾಡ್ತಾರೆ, ಅಗ್ನಿಗಂ ವಿಷ್ಣುನ ವಿಷ್ಣುಂ ಅಗ್ನಿ ನಾಮಾನ ವೇವಜ. ಮೊದಲು ಹೇಳಿದ್ದ ಅಗ್ನಿಮೇಳೆಯ ಪುರೋಹಿತಂ ಶುರುವಾಗಿತ್ತಲ್ಲ, ಏನದು? ಅಗ್ನಿನಾಮಕರಾದ ವಿಷ್ಣುವಿನ ಸ್ತೋತ್ರನೇ ಹೊರತು ಬರೀ ಅಗ್ನಿ ಸ್ತೋತ್ರ ಅಲ್ಲ. ಮತ್ತು ನಮ್ಮ ಜನ ಏನು ತಿಳ್ಕೊಂಬಿಟ್ರೆ, ಆಧುನಿಕರೆಲ್ಲ ಹಿಂದಿನ ಕಾಲದ ಜನಗಳು ಭಾರಿ ದಡ್ಡರಾಗಿದ್ದರು. ಈ ಅಗ್ನಿ ಫೈರ್ನೇ ದೇವತೆ ಅಂತ ತಿಳ್ಕೊಂಡು ಸ್ತೋತ್ರ ಮಾಡಿ ಹೆದರಿಕೆ ಆಯ್ತು ಅವರಿಗೆ. ಸ್ತೋತ್ರ ಶುರು ಮಾಡಿಬಿಟ್ಟು ಶುರು ಮಾಡಿ, ಎಷ್ಟು ಮೂರ್ಖರಿದ್ದಾರೆ ಅಂತ ಕೇಳಿದರೆ, ಈ ಫೈರ್ ಅಲ್ಲದು. ಮೊದಲನೇದಾಗಿ ಅಗ್ನಿ ಜಡ ಅಗ್ನಿ ಬೇರೆ, ಅಗ್ನಿ ದೇವತೆ ಬೇರೆ, ಅಗ್ನಿ ನಾರಾಯಣ ಬೇರೆ, ಮೂರು ಗುಂಪು ಇರಬೇಕು. ಅದು ಅರ್ಥನೇ ಆಗಲಿಲ್ಲ, ತಪ್ಪು ತಿಳ್ಕೊಂಡು. ಅಗ್ನಿಗಂ ವಿಷ್ಣುಂ ಅಗ್ನಿ ಯಾರೋ ಬರ್ತಿದ್ರು ಬಸ್ಸಿಗೆ ಕೈ ಹಿಡಿದ, ಏನು ತಿಳ್ಕೊಂಡು ಬಸ್ಸಿನ ಕೈ ಇಳಿಸೋಪ್ಪ, ಕೈ ಬಸ್ ನಿಲ್ಲಿಸ್ತಾರೆ ಅಂತ ಆಶ್ಚರ್ಯ ಅಂತ ತಿಳ್ಕೊಂಡು. ಬಸ್ಸಿಗೆ ಇಂಡಿಕೇಶನ್ ಯಾರಿಗದು? ಡ್ರೈವರಿಗೆ, ಬಸ್ಸಿಗೆ ಅಲ್ಲ. ಅದೆಲ್ಲ ಕೂಡ ಕೈ ಹಿಡಿದ್ಬಿಟ್ಟು ನಿಂತು ಬಿಡುತ್ತಾ ಅಂತ ಹೇಳಿದ್ವಿ. ಇನ್ನೊಂದ್ಸರಿ ಏನು ಮಾಡಿದ್ರೆ ಬರೀ ಬಸ್ ಬರ್ತಿತ್ತು, ಬ್ರೇಕ್ ಫೇಲ್ ಆಗಿ ಕೈ ಹಿಡಿದು ಹೈರ್ ಆಯ್ತಾಗ ಮೇಲೆ ಹೋಗುತ್ತೆ ಅಷ್ಟೇ. ಒಂದ್ ಮೇಲೆ ಕೈ ಹಿಡಿಯೋ ಪ್ರಶ್ನೆ ಇಲ್ಲ, ಆಗ ಡ್ರೈವರೇ ಇಲ್ಲ ಅದಕ್ಕೆ. ಅರ್ಥ ಆಯ್ತಾ? ಅದಕ್ಕೆ ಯಾರಿಗೆ ಅನುಸಂಧಾನ ಇಲ್ಲ, ದೇವತಾ ಕಾನ್ಸೆಪ್ಟ್ ಇಲ್ಲ, ಅವ್ರಿಗೇನಾಗುತ್ತೆ? ಫಲ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೋಸ್ಕರ ಆಚಾರ್ಯ ಹೊಸ ಒಂದು ವಿಷನ್ ಏನಂತ ಕೇಳಿದರೆ, ಅಗ್ನಿ ನಾಮಾನಮೇವಚ ಅಗ್ನಿಗಂ, ಅಗ್ನಿಯಂತರ್ಗತನಾದ ಅಗ್ನಿ ನಾಮಕನಾದ ಪರಮಾತ್ಮನಿಗೆ ಪರಮಾತ್ಮ ಸ್ತೋತ್ರ ಮಾಡತಕ್ಕಂತಹ ಮೊದಲನೇ ಸೂಕ್ತ ಇದೆ. ಮಧುಚ್ಛಂದ ರುಚ್ಛತೇನ ವಾಯ್ವಾದಿಗತಮೇವ ಚ ಮಧುಚ್ಛಂದ. ಮಧುಚ್ಛಂದ ಋಷಿ ಹೆಸರು. ಮಧುಚ್ಛಂದ ಅಂತ ಋಷಿಯು ವೃಕ್ಷತೇನ 100 ರುಕ್ಕುಗಳಿಂದ ಸ್ತೋತ್ರ ಮಾಡಿದ್ರು. ಮೊದಲನೇದು ಅಗ್ನಿ, ಎರಡನೇದು ವಾಯವಾಯ ಹಿದರ್ಶನ, ಎರಡನೇ ಸೂಕ್ತ ಅದು. ಅದಕ್ಕೆ ವಾಯ್ವಾದಿಗತಮೇವ ಚ, ಅಗ್ನಿ ಸೂಕ್ತ ವಾಯು ಸೂಕ್ತ. ಅದು ಕ್ರಮವಾಗಿ ಎಲ್ಲವೂ ಮುಖ್ಯವಾಗಿ ಪರಮಾತ್ಮ ಹೆಸರುಗಳೇ ಆಗಿವೆ. ಸಾಜ್ಞಾದಿಂಸ್ತೌತಿ ಸದ್ಭಕ್ತ್ಯ ತತ್ತನ್ನಾಮಾನಮೇವ ಚ. ಸಾಜ್ಞಾದಿಂ ಅಗ್ನಿ ಸಮೇತವಾಗಿ ಅಗ್ನಿ ಅಗ್ನಿನಾಮಕನ ಅಗ್ನಿ ಸ್ತೋತ್ರನೂ ಆಗಬೇಕು, ಅಗ್ನಿನಾಮಕ ಪರಮಾತ್ಮ ಸ್ತೋತ್ರನೂ ಆಗಬೇಕು. ಆ ರೀತಿಯೇ ಮಾಡ್ತಾ ಇದ್ದಾರೆ ಮಧುಚ್ಛಂದ ಮುನಿಗಳು ಮಾಡ್ತಕ್ಕಂಥ ಇದು ಋಗ್ವೇದ ದರ್ಶನ ಅಂತ ಹೇಳಿ. ಸದ್ಭಕ್ತ್ಯ ಸ್ತೋತ್ರ ಮಾಡಬೇಕಾದ್ರೆ ಏನು ಇಟ್ಕೊಂಡಿದ್ದಾರೆ? ಭಕ್ತಿಯಿಂದ ಸ್ತೋತ್ರ ಮಾಡ್ತಾರೆ. ಈಗ ಎರಡನೇ ಸೂಕ್ತ ನವರ್ಚಂ, ಎಷ್ಟು ರುಕ್ಕುಗಳಿವೆ ಇದರೊಳಗೆ? ನವರ್ಚಂ 9 ರುಕ್ಕುಗಳಿವೆ ಅಂತ ಅರ್ಥ. ಮಧು ಅಷ್ಟಕ ಅಂದರೆ ಏನರ್ಥ? 8 ಶ್ಲೋಕ ಇರುತ್ತೆ ಅದ. ನವರ್ಚಂ ಮಧುಚ್ಛಂದಾಹ ಮುನಿ ಹೆಸರದು. ವಾಯು ದೇವತೆಗಳು ಯಾರು ಅಂದರೆ, 1-3 ವಾಯು, 4-6 ಇಂದ್ರವಾಯು, 7-9 ಮಿತ್ರಾವರುಣವು. ಛಂದಸ್ಸು ಯಾವುದು? ಗಾಯತ್ರಿ. ಇಡೀ ಒಟ್ಟು 9 ರುಕ್ಕುಗಳು ಕಾಮನ್ ಛಂದಸ್ಸು. ಯಾವುದದು? ಗಾಯತ್ರಿ ಛಂದಸ್ಸು. ವಾಯವಾಯ ಹಿದರ್ಶತೇ ಮೇ ಸೋಮಾರಂಕೃತಾಹ ತೇಷಾಂ ಪಾಹಿ ಹವಂ. ಇದು ವಾಯುದೇವ ನಿತ್ಯ ಹೇಳ್ಬೇಕಿದನ ಗೊತ್ತಲ್ಲ. ಇದು ಹೇಳ್ಕೊಂಡು ಏನು ಮಾಡಬೇಕು? ಕವಾಟೋದ್ಘಾಟನ, ಬಾಗಲು ತೆಗಿಬೇಕಾದ್ರೆ ಮಂತ್ರ ಹೇಳಬೇಕು. ಬಾಗಲು ತೆಗಿಬೇಕಾದ್ರೆ ವಾಯುದೇವ ಸ್ತೋತ್ರ ಮಾಡಬೇಕು. ಸೊ ವೈಕುಂಠದ ಬಾಗಲು ತೆಗಿಸೋದು ಯಾರು? ಅವರೇ. ಅದಕ್ಕೆ ವಾಯವಾಯ ಹಿದರ್ಶತೆ ಮೇ ಸೋಮ ಅಲಂಕೃತ ಅಂತ ಹೇಳ್ತಾರೆ. ನಾಳೆಯಿಂದ ಅನ್ಕಟ್ಟು. ಓಂ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ.